ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತೆ ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನೀವು ತಿಳಿದುಕೊಂಡಿರುವಂತೆ ದೇವರ ಪ್ರವಾದಿಯಾದ ಮೋಶೆಯು ಬರೆದಿರುವಂತಹ 5 ಪುಸ್ತಕಗಳು ತೋರಾದಲ್ಲಿವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಆದಿಕಾಂಡ ಪುಸ್ತಕವನ್ನು ನಾವು ಮುಗಿಸಿದ್ದೇವೆ ಮತ್ತು ವಿಮೋಚನಾ ಕಾಂಡ ಎಂದು ಕರೆಯಲ್ಪಡುವ 2ನೆಯ ಪುಸ್ತಕದೊಳಗೆ ನಾವು ಹೋಗುತ್ತಿದ್ದೇವೆ. ಬೆಲೆಯುಳ್ಳ ಸೂಚನೆಗಳಿಂದ ತುಂಬಿ ಹೋಗಿರುವ ಈ ಅಗಾಧವಾದ ಪುಸ್ತಕವನ್ನು ನಾವು ಓದುವುದರಲ್ಲಿ ದೇವರು ನಮ್ಮ ಹೃದಯಗಳನ್ನು ಮತ್ತು ಮನಸ್ಸುಗಳನ್ನು ಪ್ರಕಾಶಗೊಳಿಸಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ತೋರಾದ 1ನೆಯ ಪುಸ್ತಕವು ಮುಗಿಯುವಲ್ಲಿಯೇ ಹೇಗೆ 2ನೆಯ ಪುಸ್ತಕವು ಪ್ರಾರಂಭವಾಗುತ್ತದೆ ಎಂಬುದನ್ನು ನೀವು ಈಗಾಗಲೇ ನೋಡಿಕೊಂಡಿದ್ದೇವೆ. ಹೀಗೆ ಅಬ್ರಾಹಮ, ಇಸಾಕ ಮತ್ತು ಯಾಕೋಬರ ಸಂತಾನದವರಿಗೆ, ಅಂದರೆ ಇಸ್ರಾಯೇಲರಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದ ಕಾನಾನ್ ದೇಶದಿಂದ ದೂರದಲ್ಲಿದ್ದ ಐಗುಪ್ತದಲ್ಲಿ ಅವರು ಹೇಗೆ ನೆಲೆಸಿದರು ಎನ್ನುವುದನ್ನು ನಾವು ನೋಡಿದ್ದೇವೆ. ವಿಮೋಚನಾ ಕಾಂಡದ 1ನೆಯ ಅಧ್ಯಾಯದಲ್ಲಿ ನಾವು ಓದುವುದೇನೆಂದರೆ, ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ ಮಕ್ಕಳ ಹೆಸರುಗಳು ರೂಬೇನ್, ಸಿಮೆಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜಬುಲೂನ್, ಬೆನ್ಯಾಮೀನ್, ದಾನ್, ನೆಫ್ತಾಲಿ, ಗಾದ್, ಅಶೇರ್ ಎಂಬವುಗಳೇ. ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಬಳಿಕ ಯೋಸೇಫನು, ಅವನ ಅಣ್ಣ ತಮ್ಮಂದಿರು, ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಹೊಸ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು. ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಮ್, ರಾಮ್ಸೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತರು ಅವರನ್ನು ಎಷ್ಟೋ ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ, ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ, ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯೂ ಬಹು ಕಠೋರವಾಗಿತ್ತು. ಇಲ್ಲಿಗೆ ನಿಲ್ಲಿಸೋಣ. ಯೋಸೇಫನು ಮರಣ ಹೊಂದಿ 300ಕ್ಕಿಂತಲೂ ಹೆಚ್ಚು ವರ್ಷಗಳು ಗತಿಸಿ ಹೋಗಿದ್ದವು. ಐಗುಪ್ತರಿಗೆ ಯೋಸೇಫನು ಮಾಡಿದ್ದ ಎಲ್ಲವನ್ನು ಮರೆತು ಬಿಟ್ಟಿದ್ದ ಇನ್ನೊಬ್ಬ ಫರೋಹನು ಐಗುಪ್ತದ ಆಳಿಕೆಗೆ ಬಂದನು. ಈ ಫರೋಹನು ಇಸ್ರಾಯೇಲರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಅವರನ್ನು ಭಯಂಕರವಾಗಿ ಹಿಂಸಿಸಿದನು. ಅವರು ಎಷ್ಟೊಂದು ಕಠಿಣವಾಗಿ ಕೆಲಸ ಮಾಡುವಂತೆ ಅವನು ಮಾಡಿದನು. ತಾವು ಒಂದು ಶಕ್ತಿಯುತವಾದ ಜನಾಂಗದವರಾಗುತ್ತೇವೆ ಎಂಬ ತಮ್ಮ ಕುರಿತಾಗಿ ತಮ್ಮ ಪೂರ್ವಿಕನಾದ ಅಬ್ರಾಹಮನಿಗೆ ವಾಗ್ದಾನ ಮಾಡಿದ್ದ ದೇವರು ಅದನ್ನು ಮರೆತು ಬಿಟ್ಟಿದ್ದಾನೆಂದು ಬಹುಶಃ ಇಸ್ರಾಯೇಲರು ಆಲೋಚಿಸಿದ್ದರು. ಹೇಗೂ ದೇವರು ಸಂಗತಿಯನ್ನು ಮರೆಯುವನಲ್ಲ. ನಿಜ ಹೇಳಬೇಕೆಂದರೆ ಬಹಳ ಹಿಂದೆ ದೇವರು ಏನು ವಾಗ್ದಾನ ಮಾಡಿದ್ದನೋ ಅದನ್ನು ನೆರವೇರಿಸುವ ಪ್ರಕ್ರಿಯೆಯಲ್ಲಿದ್ದನು. ನಿಜವಾಗಿಯೂ ದೇವರು ನಂಬಿಗಸ್ತನು. ಆತನು ತನ್ನ ಒಡಂಬಡಿಕೆಗಳನ್ನು ಕಾಪಾಡಿಕೊಳ್ಳುತ್ತಾನೆ. ಆತನು ತಡ ಮಾಡುತ್ತಾನೆಂದು ಮನುಷ್ಯರು ಅಂದುಕೊಂಡರೂ ಸಹ ಆತನು ಮಾಡುತ್ತೇನೆಂದು ವಾಗ್ದಾನ ಮಾಡಿದ್ದನ್ನು ಆತನು ನೆರವೇರಿಸುತ್ತಾನೆ. ಪ್ರವಾದಿಗಳು ಮತ್ತು ವಿಮೋಚಕನು ಬರಬೇಕಾಗಿದ್ದ ಒಂದು ಹೊಸ ಜನಾಂಗವನ್ನು ಸೃಷ್ಟಿಸುವುದಕ್ಕೆ ಯೋಜನೆಯನ್ನು ದೇವರು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡವನಾಗಿದ್ದನು. ಆತನ ಯೋಜನೆಯ ನೆರವೇರುವಿಕೆಯನ್ನು ಯಾವುದೂ ತಡೆಹಿಡಿಯಲಾಗಲಿಲ್ಲ. ದೇವರು ಹೊಸದಾದ ಜನಾಂಗವನ್ನು ಸೃಷ್ಟಿಸುವುದಕ್ಕೆ ತನ್ನ ಯೋಜನೆಯನ್ನು ಪ್ರಕಟಪಡಿಸಿದಾಗ ಆತನು ಇದನ್ನು ಅಬ್ರಹಾಮ, ಸಾರಾ ಎಂಬ ಹಿರಿಯ ದಂಪತಿಗಳೊಂದಿಗೆ ಪ್ರಾರಂಭಿಸಿದನೆಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅಬ್ರಹಾಮನು 100 ವರ್ಷದವನಾದಾಗ ಈಸಾಕನನ್ನು ಪಡೆದನು. ಈಸಾಕನು ಯಾಕೋಬನನ್ನು ಪಡೆದನು, ಮತ್ತು ಯಾಕೋಬನು ಇಸ್ರಾಯೇಲ್ ಕುಲಗಳನ್ನು ಉತ್ಪತ್ತಿ ಮಾಡಿದ 12 ಗಂಡು ಮಕ್ಕಳನ್ನು ಪಡೆದನು. ಅವರು ಐಗುಪ್ತ ದೇಶಕ್ಕೆ ಹೊರಟಾಗ 70 ಜನರಿದ್ದರು. ಆದರೆ ಈಗ 300 ವರ್ಷಗಳಾದ ತರುವಾಯ ಅವರು ಸಂಖ್ಯೆಯಲ್ಲಿ ಬಹಳ ಹೆಚ್ಚಾದರು. ಆದರೆ 1 ಮಿಲಿಯನ್ಗಿಂತಲೂ ಹೆಚ್ಚು ಜನರಾದರು. ಬಹಳ ಹಿಂದೆ ದೇವರು ಏನು ವಾಗ್ದಾನ ಮಾಡಿದ್ದನೋ ಅದನ್ನು ನೆರವೇರಿಸಿದನು. ದೇವರು ಅಬ್ರಹಾಮನನ್ನು ಒಂದು ಹೊಸದಾದ ಮತ್ತು ವಿಸ್ತಾರವಾದ ಜನಾಂಗವನ್ನಾಗಿ ಮಾಡಿದನು. ಹೌದು, ಆತನು ಹಾಗೇ ಮಾಡಿದನು. ದೇವರು ನಂಬಿಗಸ್ತನು. ಆತನು ತನ್ನ ಮಾತಿನಿಂದ ಹಿಂದೆ ಹೋಗುವನಲ್ಲ. ಆತನು ಎಂದೆಂದಿಗೂ ಮಹಿಮೆಗೆ ಯೋಗ್ಯನಾಗಿದ್ದಾನೆ. ಈ ದಿವಸದ ಓದುವಿಕೆಯಲ್ಲಿ ಫರೋಹನು ಇಸ್ರಾಯೇಲ್ ಜನಾಂಗದವರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಹೇಗೆ ಹಿಂಸಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಹೇಗೂ ಫರೋಹನು ಪ್ರತಿ ಸಲವೂ ಇಸ್ರಾಯೇಲ್ ಜನಾಂಗದವರನ್ನು ಆಳುವುದಕ್ಕೂ ಮತ್ತು ಕುಂದಿಸುವುದಕ್ಕೂ ಪ್ರಯತ್ನಿಸಿದನು. ಆದರೆ ಅವರು ಸಂಖ್ಯೆಯಲ್ಲಿ ಹೆಚ್ಚಳವಾಗಿ ಅಭಿವೃದ್ಧಿಯಾಗುವುದಕ್ಕೆ ದೇವರು ಕಾರಣನಾದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಫರೋಹನು ಬಹಳ ಕೋಪವುಳ್ಳವನಾಗಿ ಹುಟ್ಟುವ ಪ್ರತಿಯೊಂದು ಗಂಡು ಕೂಸನ್ನು ನೀವು ನೈಲ್ ನದಿಯಲ್ಲಿ ಎಸೆಯಬೇಕು ಎಂಬ ಆಜ್ಞೆಯನ್ನು ಇಸ್ರಾಯೇಲರಿಗೆ ಕೊಟ್ಟನು. ಇದರ ಕುರಿತಾಗಿ ನೀವು ಏನು ಆಲೋಚಿಸುತ್ತೀರಿ? ಈ ಕೆಟ್ಟ ಆಲೋಚನೆಯಲ್ಲಿ ಫರೋಹನನ್ನು ಮುನ್ನಡೆಸಿದವರು ಯಾರು? ಅವನು ಸೈತಾನನು. ಇಸ್ರಾಯೇಲ್ ಜನರನ್ನು ಹಿಂಸಿಸಿ ನಾಶಪಡಿಸುವುದಕ್ಕೆ ಸೈತಾನನು ಯಾಕೆ ಇಚ್ಛಿಸಿದನು? ಯಾಕೆಂದರೆ ನರಕ ಮತ್ತು ಪಾಪದ ಬಲದಿಂದ ಆದಾಮನ ಮಕ್ಕಳನ್ನು ಬಿಡಿಸುವುದಕ್ಕೆ ಒಬ್ಬ ವಿಮೋಚಕನನ್ನು ಲೋಕಕ್ಕೆ ಕಳುಹಿಸುತ್ತೇನೆಂದು ದೇವರು ಮಾಡಿದ್ದ ವಾಗ್ದಾನವನ್ನು ಸೈತಾನನು ತಿಳಿದಿದ್ದನು. ಬರಲಿಕ್ಕಿರುವ ಈ ವಿಮೋಚಕನು ಇಸ್ರಾಯೇಲ್ ಜನಾಂಗದ ಮೂಲಕವಾಗಿ ಬರುತ್ತಾನೆಂಬುದನ್ನು ಸಹ ಸೈತಾನನು ತಿಳಿದಿದ್ದನು. ಈ ಕಾರಣದಿಂದ ಸೈತಾನನು ಇಸ್ರಾಯೇಲ್ ಜನರನ್ನು ಹಿಂಸಿಸುವುದಕ್ಕೂ ಮತ್ತು ಅವರ ಗಂಡು ಕೂಸುಗಳನ್ನು ನೈಲ್ ನದಿಯಲ್ಲಿ ಎಸೆಯುವುದರ ಮೂಲಕ ಅವರನ್ನು ನಾಶಗೊಳಿಸುವುದಕ್ಕೂ ಸಹ ಫರೋಹನನ್ನು ಪ್ರಚೋದಿಸಿದನು. ಆದರೆ ಸೈತಾನನಿಗಿಂತಲೂ ಬಲಶಾಲಿಯಾದ ದೇವರು ತಾನು ಆರಿಸಿಕೊಂಡ ಜನರನ್ನು ಫರೋಹನ ಕೈಯಿಂದ ಬಿಡಿಸುವುದಕ್ಕೆ ಇಸ್ರಾಯೇಲ್ ಜನಾಂಗದವರೊಳಗೆ ಒಬ್ಬ ಮನುಷ್ಯನನ್ನು ಉಪಯೋಗಿಸುವುದಕ್ಕೆ ಯೋಜನೆ ಮಾಡಿಕೊಂಡನು. ಈ ನಾಯಕನ ಹೆಸರು ನಿಮಗೆ ಗೊತ್ತಾ? ಹೌದು, ಇವನೇ ಪ್ರಸಿದ್ಧನಾದ ದೇವರ ಪ್ರವಾದಿಯಾದ ಮೋಶೆ, ಅರೇಬಿಕ್ನಲ್ಲಿ ಮೂಸಾ. ಆದರೆ ಮೋಶೆಯ ತಂದೆಯಾದ ಅಮ್ರಾಮ್ ಮತ್ತು ಯುಕೆಬೇದಳು ಸಹ ನಾಯಕರೇ, ಯಾಕೆಂದರೆ ಅವರು ಅರಸನ ಅಪ್ಪಣೆಗೆ ಭಯಪಡಲಿಲ್ಲ. ವಿಮೋಚನಾಕಾಂಡ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಮೋಶೆಯ ಜೀವಿತದ ಪ್ರಾರಂಭದ ವರ್ಷಗಳ ಕುರಿತಾಗಿ ನಾವು ಓದುತ್ತೇವೆ. ವಾಕ್ಯವು ಹೀಗೆ ಹೇಳುತ್ತದೆ: ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದಿಂದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ, ಆಹಾ, ಅಳುವ ಕೂಸು! ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಫರೋಹನ ಕುಮಾರ್ತೆ, ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯ ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಇದು ಮೋಶೆಯ ಜನನದ ಕತೆ. ಇದರ ಕುರಿತು ಆಲೋಚಿಸಿರಿ. ಇತರ ಗಂಡು ಕೂಸುಗಳು ಕೊಲ್ಲಲ್ಪಡುವ ವೇಳೆಯಲ್ಲಿ ಮಗುವಾದ ಮೋಶೆ ತನ್ನ ಸ್ವಂತ ತಾಯಿಯಿಂದ ಪೋಷಿಸಲ್ಪಡುತ್ತಾ ಕೆಟ್ಟ ಅರಸನಾಗಿದ್ದ ಫರೋಹನಿಂದ ರಕ್ಷಿಸಲ್ಪಟ್ಟನು. ಮೋಶೆಯ ಜೀವನದಲ್ಲಿ ಸಂಭವಿಸಿದ ಎಲ್ಲವುಗಳ ಮೇಲೆ ದೇವರು ತನ್ನ ಹಸ್ತವನ್ನಿಟ್ಟಿದ್ದನು. ಇಸ್ರಾಯೇಲ್ ಜನರನ್ನು ಅವರ ಗುಲಾಮತನದಿಂದ ಬಿಡಿಸುವುದಕ್ಕೆ ದೇವರು ಮೋಶೆಯನ್ನು ಉಪಯೋಗಿಸುವುದಕ್ಕೆ ಯೋಜನೆ ಮಾಡಿಕೊಂಡನು. ಮನುಷ್ಯನ ಅಥವಾ ಸೈತಾನನ ಜ್ಞಾನವನ್ನು ಬಹುದೂರ ಮೀರಿಸುವಷ್ಟು ದೇವರ ಜ್ಞಾನವು ಎಷ್ಟೊಂದು ಆಳವಾದದ್ದಾಗಿದೆ. ಮೋಶೆಯು ತಾಯಿಯ ಹಾಲು ಕುಡಿಯುವುದನ್ನು ಬಿಟ್ಟ ನಂತರ ಎಲ್ಲಿ ಬೆಳೆದನೆಂಬುದು ನಿಮಗೆ ಗೊತ್ತಾ? ನಿಮಗೆ ಗೊತ್ತಿರುವಂತೆ ಇಸ್ರಾಯೇಲರನ್ನು ಹಿಂಸಿಸಿದಂಥ ಫರೋಹನ ಮನೆಯಲ್ಲೇ ಅವನು ಬೆಳೆದನು. ಆದಾಗ್ಯೂ ದೇವರು ಫರೋಹನ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಮೋಶೆಯನ್ನು ಉಪಯೋಗಿಸಲು ಸಂಕಲ್ಪಿಸಿದನು. ದೇವರು ತನ್ನ ಯೋಜನೆಯಲ್ಲಿ ಮೋಶೆಯನ್ನು ರಕ್ಷಿಸುವುದಕ್ಕೆ ಕ್ರೂರ ಅರಸನ ಮಗಳನ್ನು ಉಪಯೋಗಿಸುವುದಕ್ಕೆ ಆರಿಸಿಕೊಂಡನು. ಅರಸನ ಮನೆಯು ಮೋಶೆಗೆ ಸುರಕ್ಷಿತವಾದ ಮತ್ತು ಉತ್ತಮವಾದ ಸ್ಥಳವೆಂದು ದೇವರು ತಿಳಿದಿದ್ದನು. ಇಸ್ರಾಯೇಲ್ ಜನರನ್ನು ಮುನ್ನಡೆಸುವುದಕ್ಕೆ ಮೋಶೆಯು ಸಮಂಜಸವಾಗಿ ಸಿದ್ಧವಾಗಬೇಕಾಗಿತ್ತು. ಅದಕ್ಕಾಗಿ ಅವನು ಅನೇಕ ಸಂಗತಿಗಳನ್ನು ಕಲಿತುಕೊಂಡನು. ಅರ್ಥ ಮಾಡಿಕೊಳ್ಳುವುದು ಅಗತ್ಯವೆಂಬುದನ್ನು ಸಹ ದೇವರು ತಿಳಿದಿದ್ದನು. ಹಾಗಾಗಿ ವಾಕ್ಯವು ಹೇಳೋದೇನೆಂದರೆ, ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶದಿಂದ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಆದರೆ ಮೋಶೆಯು ಇನ್ನೂ ಬಹಳಷ್ಟು ಕಲಿಯಬೇಕಾಗಿತ್ತು. ವಾಕ್ಯ ಹೇಳೋದೇನೆಂದರೆ, ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ ನೀನು ಯಾಕೆ ಸ್ವಕುಲದವನನ್ನು ಹೊಡೆಯುತ್ತಿ ಎಂದು ಕೇಳಿದಾಗ ಆ ಮನುಷ್ಯನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ಈ ಮಾತನ್ನು ಕೇಳಿ ಮೋಶೆ ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಹೀಗೆ ಮೋಶೆಯು ಮೊದಲು ತನ್ನ ಸ್ವಂತ ಶಕ್ತಿಯಿಂದ ಹೇಗೆ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಪ್ರಯತ್ನಿಸಿದೆಂಬುದನ್ನು ನಾವು ನೋಡುತ್ತೇವೆ. ಹೇಗೂ ಈ ರೀತಿಯಲ್ಲಿ ಆಗುವುದನ್ನು ದೇವರು ಬಯಸಿರಲಿಲ್ಲ. ಇಸ್ರಾಯೇಲರನ್ನು ಸ್ವತಂತ್ರನನ್ನಾಗಿ ಮಾಡುವುದಕ್ಕೆ ಮೋಶೆಯನ್ನು ಒಂದು ಸಾಧನವನ್ನಾಗಿ ಮಾಡಲು ದೇವರು ಇಷ್ಟಪಟ್ಟಿದ್ದನು. ಇಸ್ರಾಯೇಲರ ಬಿಡುಗಡೆಯು ಮೋಶೆಯಿಂದ ಬರುವಂತದ್ದಾಗಿರಲಿಲ್ಲ, ಆದರೆ ದೇವರಿಂದ ಬರುವಂತದ್ದಾಗಿತ್ತು. ಮೋಶೆಯು ತಾನೇ ಒಬ್ಬ ಮನುಷ್ಯನಾಗಿದ್ದನು. ದೇವರಿಂದ ಕೊಡಲ್ಪಡದ ಹೊರತು ಫರೋಹನ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಅಧಿಕಾರವಿಲ್ಲದವನಾಗಿದ್ದನು. ಹಾಗಾಗಿ ವಾಕ್ಯವು ನಮಗೆ ಹೇಳುವುದೇನೆಂದರೆ, 40 ವರ್ಷಗಳವರೆಗೆ ಮೋಶೆಯು ಮಿದ್ಯಾನ್ ದೇಶದ ಮರಳುಗಾಡಿನಲ್ಲಿದ್ದನು. ಆ ಸುಡುವ ಮತ್ತು ಒಣಗಿದ ಮರುಭೂಮಿಯಲ್ಲಿ ಮೋಶೆಗೆ ಕಲಿಸುವುದಕ್ಕೆ ದೇವರು ಅನೇಕ ಪ್ರಾಮುಖ್ಯವಾದ ಪಾಠಗಳನ್ನು ಹೊಂದಿದ್ದನು. ದೇವರ ವಾಕ್ಯದಲ್ಲಿ ಒಂದು ವಚನವು ಈ ರೀತಿ ಹೇಳುತ್ತದೆ, ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು, ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ಇದು ಲೂಕ 16:10 ಈ ವಾಕ್ಯ ಬರೆಯಲ್ಪಟ್ಟಿದೆ. ದೇವರು ಇಸ್ರಾಯೇಲಿನ ಇಡೀ ಸಮೂಹವನ್ನು ಕಾಯುವಂತಹ ಭಾರವಾದ ಕೆಲಸವನ್ನು ಮೋಶೆ ವಶಕ್ಕೆ ಒಪ್ಪಿಸುವುದಕ್ಕಿಂತ ಮೊದಲು ಚಿಕ್ಕ ಕೆಲಸಗಳಲ್ಲಿ ತಾನು ನಂಬಿಗಸ್ತನೆಂಬುದನ್ನು ಮೊದಲು ತೋರಿಸುವುದು ಮೋಶೆಗೆ ಅಗತ್ಯವಾದದ್ದಾಗಿತ್ತು. ಹಾಗಾಗಿ ವಾಕ್ಯಗಳು ನಮಗೆ ಹೇಳುವುದೇನೆಂದರೆ, ಐಗುಪ್ತದಿಂದ ಬಹಳ ದೂರದ ದೇಶದಲ್ಲಿ ಮೋಶೆ ಒಬ್ಬ ಕುರುಬನಾದನು. ವಿವಾಹವಾಗಿ 2 ಮಕ್ಕಳನ್ನು ಪಡೆದನು. 40 ವರ್ಷಗಳವರೆಗೆ ಮೋಶೆಯು ಒಬ್ಬ ನಂಬಿಗಸ್ತ ಕುರುಬನಾಗಿದ್ದ. ಆ ಮರಳುಗಾಡಿನಲ್ಲಿ ತನ್ನ ಮಾವನ ಕುರಿಮಂದೆಯನ್ನು ಮೋಶೆಯು ಕಾಯುತ್ತಿರುವಾಗ ಇಸ್ರಾಯೇಲ್ ಜನಾಂಗವನ್ನು ಕಾಯುವಂತ ದಿನಕ್ಕಾಗಿ ದೇವರು ಅವನನ್ನು ಸಿದ್ಧಪಡಿಸಿದ್ದನು. ದೇವರು ಮೋಶೆ ಮತ್ತು ತನ್ನ ಜನರಾದ ಇಸ್ರಾಯೇಲರಿಗೆ ದೊಡ್ಡ ಯೋಜನೆಯನ್ನು ಕೂಡ ಹೊಂದಿದ್ದನು. ಮುಂದೆ ವಾಕ್ಯ ಹೀಗೆ ಹೇಳುತ್ತದೆ, ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರುಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಬಹಳ ದೀರ್ಘಕಾಲದವರೆಗೆ ಇಸ್ರಾಯೇಲ್ ಜನರು ಗುಲಾಮರಾಗಿಯೇ ಉಳಿದುಕೊಂಡು, ಓಹೋ, ಅವರು ಪಟ್ಟ ಹಿಂಸೆಯು ಎಷ್ಟೊಂದು ದೊಡ್ಡದು, ಆದರೆ ದೇವರು ಅವರನ್ನು ಮರೆತಿರಲಿಲ್ಲ. ಇಸ್ರಾಯೇಲ್ ಜನರನ್ನು ಅವರ ಗುಲಾಮತನದಿಂದ ಬಿಡುಗಡೆ ಮಾಡುವುದಕ್ಕೆ ದೇವರು ಯೋಜನೆಯುಳ್ಳವನಾಗಿದ್ದನು. ಫರೋಹನ ಕೈಯಿಂದ ಇಸ್ರಾಯೇಲ್ ಜನರನ್ನು ಬಿಡಿಸುವುದಕ್ಕೆ ದೇವರು ಯಾಕೆ ಯೋಜನೆ ಮಾಡಿಕೊಂಡಿದ್ದನು ಕೇಳಬಹುದು. ಅವರು ಇತರರಿಗಿಂತ ಒಳ್ಳೆಯವರಾಗಿದ್ದರೆಂಬ ಕಾರಣಕ್ಕೋ ಇಲ್ಲ. ಇಸ್ರಾಯೇಲರು ಐಗುಪ್ತರಂತೆ ಮತ್ತು ಇತರ ಜನರಂತೆ ಪಾಪಿಗಳಾಗಿದ್ದರು. ಹಾಗಾದರೆ ಅವರಿಗಾಗಿ ದೇವರು ಯಾಕೆ ಅಂಥ ವಿಶೇಷವಾದ ಯೋಜನೆಯನ್ನು ಹೊಂದಿದ್ದನು? ಸರಳವಾಗಿ ಆತನ ನಂಬಿಗಸ್ತಿಕೆ ಮತ್ತು ಕನಿಕರದ ನಿಮಿತ್ತವಾಗಿ ಯೋಜನೆಯನ್ನು ಹೊಂದಿದನು. ಕೊನೆಯ ವಚನವನ್ನು ನಾವು ಓದಿಕೊಳ್ಳೋಣ. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಈಸಾಕ ಮತ್ತು ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟು ಇಲ್ಲಿ ದೇವರ ಕನಿಕರವನ್ನು ಗಮನಿಸಬೇಕಾಗ್ತದೆ. ಹೌದು, ದೇವರು ತನ್ನ ನಂಬಿಗಸ್ತಿಕೆಯನ್ನು ಮತ್ತು ಕನಿಕರದಲ್ಲಿ ತಾನು ಅಬ್ರಹಾಮನೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡನು. ಆತನು ಅಬ್ರಹಾಮನಿಗೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ನೀನು ಆಶೀರ್ವಾದ ನಿಧಿಯಾಗುವೆ, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ರಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಇದು ಈ ವಾಕ್ಯ ಆದಿಕಾಂಡ ಪುಸ್ತಕ 15:13-14 ವಚನದಲ್ಲಿ ಈ ವಾಕ್ಯಗಳನ್ನು ನಾವು ಓದಬಹುದು. ಮುಂದಿನ ಪಾಠದಲ್ಲಿ ಕರ್ತನ ಚಿತ್ತವಾದರೆ ದೇವರು ಅಬ್ರಹಾಮನಿಗೆ ಬಹಳ ಮೊದಲೇ ವಾಗ್ದಾನ ಮಾಡಿದ ಹಾಗೆಯೇ ಇಸ್ರಾಯೇಲರನ್ನು ಅವರ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಐಗುಪ್ತಕ್ಕೆ ಹೋಗುವಂತೆ ಮೋಶೆಗೆ ಒಂದು ಬಹಳ ಅಸಾಧಾರಣ ರೀತಿಯಲ್ಲಿ ಕಾಣಿಸಿಕೊಂಡು ಅವನನ್ನು ಹೇಗೆ ಕರೆದನೆಂಬುದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಈ ಒಂದು ಕಾರ್ಯಕ್ರಮವನ್ನು ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೀರ್ತನೆಗಳಲ್ಲಿರುವ ಈ ವಾಕ್ಯದೊಂದಿಗೆ ನಾವು ನಿಮಗೆ ವಿದಾಯವನ್ನು ಹೇಳುತ್ತೇವೆ. ಕೀರ್ತನೆಗಳು 105:1-9. ಯಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿದಿರಿ. ಆತನು ತನ್ನ ವಾಗ್ದಾನವನ್ನು 1,000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಿಟ್ಟುಕೊಳ್ಳುತ್ತಾನೆ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಈಸಾಕನಿಗೆ ಆಣೆಯಿಟ್ಟನು. ಆಮೇನ್.